ವಿದ್ಯಾರ್ಥಿಗಳಿಗೆ ಪುಸ್ತಕಾರ್ಪಣೆ ಕಾರ್ಯಕ್ರಮ. ಮೊದಲಿಗೆ ಶ್ರೀ ಶ್ರೀಧರ್ ಬಳಿಗಾರ್ ಸರ್ ಅವರಿಗೆ, ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಗಿರಿಜಾ ರಾಜಶೇಖರ್ ಅವರು, ಗಿರಿಜಾ ರಾಜಶೇಖರ್ ಅವರು ಅತಿಥಿಗಳಿಗೆ ಪುಸ್ತಕಾರ್ಪಣೆ. ಅದೇ ರೀತಿಯಾಗಿ ನಮ್ಮ ಚಿದಾನಂದ ಸಾಲಿ ಅವರು, ಎಸ್ ಪಿ ಮಾಲಿಂಗೇಶ್ವರ ಸರ್ ಅವರಿಗೆ ಪುಸ್ತಕಾರ್ಪಣೆ ಮಾಡಬಹುದು. ಅದೇ ರೀತಿಯಾಗಿ ಆರಿಫ್ ರಾಜ ಸರ್ ಅವರು, ನಮ್ಮ ಇಟಗಿ ಭೀಮನಗೌಡ ಸರ್ ಅವರಿಗೆ ಪುಸ್ತಕಾರ್ಪಣೆ ಮಾಡಬಹುದು. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ, ಉದ್ಘಾಟನಾ ಕಾರ್ಯಕ್ರಮ. ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಕನ್ನಡದ ಪ್ರಮುಖ ಕಥೆಗಾರರು ಮತ್ತು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ಶ್ರೀಧರ್ ಬಳಿಗಾರ್ ಸರ್ ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಇದು ಉದ್ಘಾಟನಾ ಭಾಷಣ ಅಂತ ಖಂಡಿತ ತಿಳ್ಕೊಬಾರ್ದು. ನನ್ನ ಮೂಲ ಪಾತ್ರವನ್ನೇ ನಾನು ಅಭಿನಯಿಸ್ತೇನೆ. ಅಕಸ್ಮಾತ್ ಆಗಿ ಅದು ಉದ್ಘಾಟನಾ ಭಾಷಣ ಆಗಿದ್ರೆ ಅದು ನನ್ನ ಭಾಗ್ಯ. ನಾನು ಮುಖ್ಯವಾಗಿ ಈ ಸಭೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂತ ಈ ಬಿ ಎಡ್ ಕಾಲೇಜಿನ ಶಿಕ್ಷಕ ವಿದ್ಯಾರ್ಥಿನಿಯರನ್ನ ಮತ್ತು ವಿದ್ಯಾರ್ಥಿಗಳನ್ನ ಮೊದಲು ನಾನು ಕೃತಜ್ಞತೆಯಿಂದ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೇನೆ. ಎರಡು ಕಾರಣ. ಒಂದು ಅಂತಂದ್ರೆ, ತಮ್ಮ ಅಮೂಲ್ಯವಾದ ಭಾನುವಾರದ ಸಮಯವನ್ನ ಎಕ್ಕೊಂಡಿ ಅವರಿಗೆ ಕೊಟ್ಟಿದ್ದಾರೆ. ಆಮೇಲೆ ನಾಳೆಗೆ ಅವರು ಶಿಕ್ಷಕರಾಗಿ ಸಾಹಿತ್ಯವನ್ನು ಕೂಡ ಬೋಧನೆ ಮಾಡುವಂತ, ಮಕ್ಕಳಿಗೆ ಬೋಧನೆ ಮಾಡುವಂತ ಜವಾಬ್ದಾರಿ ಇದೆ ಅವರಿಗೆ. ಇವತ್ತಿನ ದಿನದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳು ಖಂಡಿತವಾಗಿ ಒಬ್ಬ ಶಿಕ್ಷಕನಾಗಿ ಏನೆಲ್ಲ ಬೇಕು ಅದರಿಂದ ಪ್ರಯೋಜನ ಇದೆ ಅಂತ ನಾನು ನಂಬಿದ್ದೇನೆ. ನಿಮ್ಮ ಉಪಸ್ಥಿತಿಯನ್ನ ಖಂಡಿತವಾಗಿ ನಾನು ಗೌರವದಿಂದ ಅದನ್ನ ಮನ್ನಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ನಡಿಬೇಕಾದ್ರೆ ಅಕಾಡೆಮಿಯ ಮೀಟಿಂಗ್ ನಲ್ಲಿ ಮಾಲಿಂಗೇಶ್ವರರಿಗೆ ನೆನಪಿದ್ದ ಹಾಗೆ, ಕರ್ನಾಟಕದ ಗಡಿ ಭಾಗದಲ್ಲಿ ಸಾಹಿತ್ಯದ ಕಾರ್ಯಕ್ರಮವನ್ನ ಅಕಾಡೆಮಿ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನ ಅಂದು ತಿಳ್ಕೊಡ್ತು. ಆ ಕಾರಣಕ್ಕಾಗಿ ನಾವು ಎರಡು ಮುಖ್ಯವಾದಂಥ ಗಡಿನಾಡಿನ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡ್ವಿ. ಒಂದು ಅಂತಂದರೆ ಹಾರುಗೇರಿ, ಅದು ಬೆಳಗಾವಿ ಜಿಲ್ಲೆಯ ಗಡಿ ಪ್ರದೇಶ. ಆಮೇಲೆ ರಾಯಚೂರು ಅನ್ನುವಂಥದ್ದು. ಆಮೇಲೆ ಆದರೆ ಎಕ್ಕೊಂಡಿಯವರ ಕಾರ್ಯಕ್ರಮವನ್ನೇ ರಾಯಚೂರಿನಲ್ಲಿ ಮಾಡಬೇಕು ಅಂತ ನಾವೇನು ಅಂದ್ಕೊಂಡಿರಲಿಲ್ಲ. ಹಾಗಾಗಿ ಎಕ್ಕೊಂಡಿಯರವನ್ನು ನಾವೆಲ್ಲ ಸೇರಿ ಇವತ್ತು ರಾಯಚೂರಿನಲ್ಲಿ ನೆನಪಿಸ್ಕೊಳ್ಳುವಂಥದ್ದು, ನೆನಪು ಮಾಡ್ಕೊಳ್ತಾ ಇರುವಂಥದ್ದು ಒಂದು ಯೋಗ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದರೆ ಎಕ್ಕೊಂಡಿಯವರು ಹಿಂದಿನ ಧಾರವಾಡ ಜಿಲ್ಲೆಯ, ಇವತ್ತಿನ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಹಳ್ಳಿಯವರವರು. ಬಹಳ ದೀರ್ಘಕಾಲ, ಸುಮಾರು 35 ವರ್ಷಗಳವರೆಗೆ ನಿರಂತರವಾಗಿ ಅವರು ಗೋಕರ್ಣದ ಸಮೀಪ, ಹನೇಹಳ್ಳಿಯ ಸಮೀಪ ಬಂಕಿಕೊಳ್ಳುವಂಥ ಒಂದು ಸಣ್ಣದಾದಂಥ ಊರಿದೆ. ಅದು ಸಮುದ್ರದ ತೀರದಲ್ಲಿ ಇರುವಂಥ ಒಂದು ಪುಟ್ಟದಾದಂಥ ಊರು. ಆ ಊರಿನಲ್ಲಿ ಅವರು ಮೇಷ್ಟ್ರಾಗಿ ಆನಂದಾಶ್ರಮ ಅಂತ ಹೈಸ್ಕೂಲ್ನ ಹೆಸರು. ಅಲ್ಲಿ 35 ವರ್ಷಗಳವರೆಗೆ ನಿರಂತರವಾಗಿ ಅವರು ಪಾಠವನ್ನು ಮಾಡಿದಂಥವರು. ಒಂದು ಸಣ್ಣದಾದಂಥ ಅಚ್ಚರಿ ಅಂತಂದರೆ, ಇಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಾಗ, ಹಾಗೆ ಓದ್ತಾ ಹೋದಾಗ ನನಗೆ ಅವರ ತಾಯಿ ಮತ್ತು ಅವರ ಮಾವ, ತಾಯಿಯ ತಮ್ಮ, ಶ್ರೀನಿವಾಸ ಆಚಾರ್ಯ ರಾಯಚೂರ್ ಅಂತ ಹೆಸರಿದೆ. ನಂಗೆ ಗೊತ್ತಿಲ್ಲ, ಬಹುಶಃ ರಾಯಚೂರ್ ಅನ್ನುವಂಥ ಅವರ ಸರ್ ನೇಮ್ ಬಂದಿರೋದು ರಾಯಚೂರಿನವರು ಆಗಿರುವ ಕಾರಣದಿಂದ ಬಂತೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಏನೇ ಹಾವ್, ಅದು ಏನೋ ಒಂದು ರೀತಿಯಾದಂಥ ಕನೆಕ್ಟಿವಿಟಿ ತನ್ನಿಂದ ತಾನೇ ಬಂದಿರೋದು ನನಗೆ ಅಚ್ಚರಿಯಾದಂಥ ಸಂಗತಿಯಾಗಿದೆ. ಮತ್ತು ಅವರ ತಾಯಿಯಾದಂಥ ರಾಜಮ್ಮ ರಾಯಚೂರ್ ಅಂತಲೇ ಇದ್ರು ಅಂತ ನಾನು ಅಂದ್ಕೊಂಡಿದ್ದೇನೆ. ಹೀಗಾಗಿ ರಾಯಚೂರಿಗೆ ನಾವು ಸೇರಿಕೊಂಡು ಇಲ್ಲಿ ಬಂದು ಸೇರಿ ಎಕ್ಕೊಂಡಿಯವರನ್ನು ನೆನಪಿಸ್ಕೊಳ್ಳೋದು, ಅವ್ರ ಕುರಿತು ನಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವಂಥದ್ದು ಭಾಳ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಕಾರ್ಯಕ್ರಮ ನಡೆಯೋದಕ್ಕೆ ನನ್ನ ಬೆನ್ನಲು ಭಾಗ್ಯ ನಿಂತ್ಕೊಂಡವ್ರಂತಂದ್ರೆ ಚಿದಾನಂದ ಸಾಲಿಯವರು ಮತ್ತು ಇಟಗಿ ಈರಣ್ಣಗೌಡರು. ಅವ್ರು ಇಲ್ದಿದ್ರೆ ಖಂಡಿತವಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡೋದಕ್ಕೆ ಸಾಧ್ಯ ಇರಲಿಲ್ವೇನೋ ಅನ್ನುವಂಥ ಅನುಮಾನ ಇದೆ. ಹಾಗಾಗಿ ಮರೆಯುವ ಮುನ್ನ ಅವರಿಬ್ಬರಿಗೂ ಕೂಡ ನಾನು ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಮರೆಯದೆ ಅಕಾರಣೀಯ ಪರವಾಗಿ ಕೂಡ ಸಮರ್ಪಿಸ್ತೇನೆ. ಯಕ್ಕೊಂಡಿಯವರ ಬಗ್ಗೆ ನನಗಿರುವಂಥ ಅಚ್ಚರಿ ಏನಂದರೆ, ನಾವೆಲ್ಲ ಆಧುನಿಕ ಮನುಷ್ಯರು ಅನುಮಾನದ ಜೀವಿಗಳು. ಎಲ್ಲರ ಬಗ್ಗೂ ಎಲ್ಲದರ ಬಗ್ಗೂ ನಾವು ನಿರಂತರವಾದಂಥ ಅನುಮಾನವನ್ನು ಇಟ್ಕೊಂಡೇ ನಮ್ಮ ದಿನಚರಿಯಲ್ಲಿ ನಾವು ಜೀವನವನ್ನು ಸಾಗಿಸ್ತಾ ಇರ್ತೇವೆ. ಈ ಆಧುನಿಕ ಕಾಲದ ಅನುಮಾನದ ಮಧ್ಯದಲ್ಲಿ ಯಕ್ಕುಂಡಿಯನ್ನು ಒಬ್ಬ ಭಕ್ತ ಕವಿಯಾಗಿ ಒಪ್ಪಿಕೊಳ್ಳೋದು ಹೇಗೆ? ಭಕ್ತಿ ಯಕ್ಕುಂಡಿಯವರಿಗೆ ಬಹುಶಃ ಅದೊಂದು ಕಾವ್ಯದ ತಂತ್ರವಾಗಿಯೋ ಅಥವಾ ಅದೊಂದು ಯಾಂತ್ರಿಕವಾದಂಥ ಸೌಲಭ್ಯವಾಗಿಯೋ ಆಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಲ್ಲೂ ಕೂಡ ಭಕ್ತಿ ಸೋಗ ಆಗದೇನೆ, ಅದೊಂದು ತಂತ್ರ ಆಗದೇನೆ, ಅದೊಂದು ಕೇವಲ ಸಿದ್ಧಾಂತವಾಗದೇನೆ, ಒಬ್ಬ ಭಕ್ತ ಕವಿಯಾಗಿ ಅವರನ್ನು ಹಾಗೆ ಒಪ್ಕೊಳ್ಳೋದು ಸಾಧ್ಯವಾದರೆ ಈ ಆಧುನಿಕ ಅನುಮಾನದ ಕಾಲದಲ್ಲಿ ನಾವು ಅವರನ್ನು ಹೇಗೆ ಕನ್ನಡ ಸಾಹಿತ್ಯ ನಾವು ಅವರನ್ನು ಅರ್ಥಿಸ್ಕೋಬೇಕು, ಸ್ವೀಕರಿಸಬೇಕು ಅನ್ನೋದು ನನ್ನ ಅಚ್ಚರಿಯ. ಮತ್ತೊಂದು ಬಹಳ ಮುಖ್ಯವಾದಂಥ ಸಂಗತಿ ಏನಂತಂದರೆ, ಯಕ್ಕೊಂಡಿಯವರನ್ನು ಈಗಾಗಲೇ ನಾವು ದೊಡ್ಡದಾದಂಥ ವಾಗ್ವಾದಕ್ಕೆ ಎಳೆಯಬಹುದಾದಂಥ ಎಲ್ಲ ಸಾಧ್ಯತೆಗಳು ಅವರ ಕಾವ್ಯದಲ್ಲಿವೆ. ಈಗಾಗಲೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇಟ್ಕೊಂಡಂಥ ಗೋಷ್ಠಿಯ ಸಂದರ್ಭದಲ್ಲಿ ಪ್ರಸ್ತಾವ ಆಗಲಿರುವಂಥ ವಿಷಯವನ್ನೇ ನೋಡಿ ನೀವು. ಯಕ್ಕೊಂಡಿಯವರಿಗೂ ಮತ್ತು ಮಧ್ವ ವಿಚಾರಕ್ಕೂ ಅದಕ್ಕೂ, ಯಕ್ಕೊಂಡಿಯವರಿಗೂ ಮತ್ತು ಮಾರ್ಸ್ಬಾರ್ದಕ್ಕೂ ಈ ನಡುವೆ ಅವರಿಗೆ ಇರುವಂಥ ಒಂದು ಪ್ರಧಾನವಾದಂಥ ಭಕ್ತಿಯ ಒಂದು ಸ್ಥಾಯಿ ಗುಣ ಇದೆಲ್ಲ ಇಟ್ಕೊಂಡು ಅವರ ಕಾವ್ಯವನ್ನು ನೀವು ಏನಾದರೂ ಅರ್ಥ ಮಾಡ್ಕೊಳಕ್ಕೆ ಹೋದರೆ ಇವೆಲ್ಲವನ್ನು ಅವರು ಸಮನ್ವಯಗೊಳಿಸ್ಕೊಂಡಿದ್ದಾರ ಅಥವಾ ಅಲ್ಲಿರುವಂಥ ಎಲ್ಲ ರೀತಿಯ ಬಿಕ್ಕಟ್ಟುಗಳನ್ನು ವೈರುಧ್ಯಗಳನ್ನು ತನ್ನ ಕಾವ್ಯದಲ್ಲಿ ಅವರು ಕರಗಿಸಿಕೊಂಡಿದ್ದಾರ? ಈ ಎಲ್ಲ ಸಮಸ್ಯೆಗಳು ಎದುರಾದಾಗ ಖಂಡಿತವಾಗಿಯೂ ನಾವು ಅವರ ಕಾವ್ಯವನ್ನು ಬಿಟ್ಟು ಈ ಎಲ್ಲ ವಿಚಾರಗಳನ್ನು ದೊಡ್ಡದಾದಂಥ ರಾದ್ಧಾಂತವನ್ನು ಮಾಡಿ ಅವರಿಗೆ ಅನ್ಯಾಯ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆದರೆ ಯಕ್ಕುಂಡಿಯವರು ಎಲ್ಲ ರೀತಿಯಾದಂಥ ಮಧ್ವತತ್ವವಾಗಿರಲಿ, ಮಾರ್ಕ್ಸ್ ತತ್ವವಾಗಿರಲಿ, ಅಥವಾ ನಾವು ಯಾವುದನ್ನು ಭಾಗವತ ಹಿನ್ನೆಲೆಯ ಒಂದು ಭಕ್ತಿ ಪಂಥದ ಒಂದು ಸ್ಥಾಯಿ ಗುಣ ಅಂತ ಅವರ ಕಾವ್ಯದಲ್ಲಿ ನಾವು ಕರೆಯಬಹುದಾದರೆ ಇವೆಲ್ಲ ಅವರು ಯಾವತ್ತೂ ಕೂಡ ರಗಳೆ ಮಾಡ್ಕೊಂಡಿಲ್ಲ, ಯಾವತ್ತೂ ಕೂಡ ಅದನ್ನು ಒಂದು ಬಿಕ್ಕಟ್ಟಾಗಿ ಕಾವ್ಯದಲ್ಲಿ ಮಾಡಿಕೊಂಡೇ ಇಲ್ಲ. ಯಾಕೆ ಹೀಗಾಯಿತು ಅನ್ನುವಾಗ, ಯಕ್ಕುಂಡಿಯವರ ಕಾವ್ಯವನ್ನು ನಾವು ಓದುವ ನೆಲೆ ಯಾವುದು, ಅರ್ಥೈಸಿಕೊಳ್ಳುವ ನೆಲೆ ಯಾವುದು? ಬಹುಶಃ ನಾನು ಅಂದ್ಕೊಂಡಿರೋದು ಏನಂತಂದರೆ, ಮಾರ್ಸ್ವಾದವನ್ನು ಯಥಾವತ್ತಾಗಿ ಇಟ್ಕೊಂಡೋ ಅಥವಾ ಮಧ್ವ ಸಿದ್ಧಾಂತವನ್ನು ಇಟ್ಕೊಂಡೋ ಏನಾದರೂ ನಾವು ಆ ವಾದದ ಮೂಲಕವಾಗಿ ಯಕ್ಕುಂಡಿಯವರ ಕಾವ್ಯವನ್ನು ಪ್ರವೇಶ ಮಾಡಿದರೆ ಅದು ಎಲ್ಲೋ ಒಂದು ಕಡೆಗೆ ದೊಡ್ಡದಾದಂಥ ಒಂದು ಅಡಚಣೆಯಾಗುವ ಸಾಧ್ಯತೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಯಕ್ಕುಂಡಿಯವರು ತಮ್ಮ ಅನುಭವದ ಮೂಲಕವಾಗಿ ಸಹಜವಾಗಿ ಅನುಭವಕ್ಕೆ ಅದು ತನ್ನಿಂದ ತಾನೇ ಅನಾಯಾಸವಾಗಿ ಆಕಸ್ಮಿಕವಾಗಿ ಹೊಂದಾಣಿಕೆ ಆಗಿರೋದ್ರಿಂದ ತಾವು ಪಡೆದಂಥ ಅನುಭವದ ಮೂಲಕವಾಗಿ ಮಾರ್ಕ್ಸನ್ನು ನೋಡಿದ್ದಾರೆ. ಮಾರ್ಕ್ಸನ ಮೂಲಕವಾಗಿ ತಮ್ಮ ಅನುಭವನ ನೋಡಿಲ್ಲ ಅವರು. ಮಧ್ವ ಸಿದ್ಧಾಂತವನ್ನು ಓದಿಕೊಂಡು ಆಮೇಲೆ ಅವರ ಅನುಭವವನ್ನು ತನ್ನ ಪರಿಸರದ ಅನುಭವನ ನೋಡಿಲ್ಲ. ತನ್ನ ಅನುಭವದಲ್ಲಿ ತಾನಾಗೇ ಒದಗಿ ಬಂದಂಥ ಮಾಧ್ವ ಪದವನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಹೇಗೆ ನನಗೆ ಯಕ್ಕೊಂಡಿಯವರು ಮುಖ್ಯವಾಗೋದು ಯಾಕೆ ಅಂತಂದರೆ, ಅವರು ಯಾವುದೋ ಒಂದು ಸಿದ್ಧವಾದಂಥ ತತ್ವಗಳ ಮೂಲಕವಾಗಿ ಕಾವ್ಯವನ್ನು ಬದುಕುವನ್ನು ಅರ್ಥೈಸಿಕೊಳ್ಳುವಂಥ ಕಟ್ಟುವಂಥ ಕೆಲಸ ಮಾಡ್ದೇನೆ, ತನ್ನ ಅನುಭವದಲ್ಲಿ ಅನಾಯಾಸವಾಗಿ ಅಲ್ಲಿ ಸಿದ್ಧಿಸಿದಂಥ ತತ್ವಕ್ಕೆ ಒಲಿದುಕೊಂಡು ಅದನ್ನು ಸಂಭಾಳಿಸಿದ ರೀತಿ ಇದೆಯಲ್ಲ, ನನಗೆ ಇದು ಬಹಳ ಮುಖ್ಯವಾಗನಿಸಿದೆ. ಈ ಸಿದ್ಧಾಂತಗಳನ್ನು ಎಲ್ಲೂ ರಗಳೆ ಮಾಡ್ಕೊಳ್ಳದೇನೆ, ಬಿಕ್ಕಟ್ಟು ಮಾಡ್ಕೊಳ್ಳದೇನೆ, ಕಾವ್ಯರಚನೆಯನ್ನು ಮಾಡಿದ್ರಲ್ಲ, ಅಂಥದ್ದೊಂದು ಯಾವ ಗುಣ ಅವರಲ್ಲಿತ್ತು ಅಂತ ಏನಾದ್ರು ಒಂದು ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ನನಗನ್ನಿಸೋದು, ಯಕ್ಕುಂಡಿಯವರಿಗೆ ಒಂದು ಸೀಮಿತವಾದಂಥ ಪ್ರದೇಶದಲ್ಲಿ ಅವರು ಕಂಡಂಥ ಸಮೃದ್ಧ ಪ್ರದೇಶದಿಯಲ್ಲ, ಅಲ್ಲಿರುವಂಥ ಚರಾಚರ ವಸ್ತುಗಳ ಒಂದು ಅಗಾಧವಾದಂಥ ಪ್ರೀತಿ, ಆ ಪ್ರೀತಿಯ ಮೂಲಕವಾಗಿ ಒಂದು ತನ್ಮಯತೆ ಇದೆಯಲ್ಲ, ಆ ತನ್ಮಯತೆನೇ ಖಂಡಿತವಾಗಿ ಅವರ ಭಕ್ತಿ ಅಂತ. ಈ ತನ್ಮಯತೆ ಅದೇ ಭಾಗದಲ್ಲಿಂದ ಬಂದಂಥ ಯಶವಂತ ಚಿತ್ತಾಲರಿಗೆ ಸಾಧ್ಯ ಆಗಲಿಲ್ಲ. ಯಶವಂತ ಚಿತ್ತಾಲರವರು ಪಕ್ಕದ ಊರವರು, ಹನೇಹಳ್ಳಿ. ಯಶವಂತ ಚಿತ್ತಾಲರಲ್ಲಿ ಭಾಳ ವರ್ಷಗಳವರೆಗೆ ಇರಲಿಲ್ಲ, ಅಲ್ಲಿ ಅವರು ಮುಂಬೈ ಸೇರಿಕೊಂಡಿದ್ರು, ಹಾಗಾಗಿ ಅವರಿಗೆ ಒಂದು ಡಿಸ್ಟೆನ್ಸ್ ಇತ್ತು. ಬಹಳ ತೀವ್ರವಾದಂಥ ತನ್ಮಯತೆಯಿಂದ ಹೇಗೆ ಯಕ್ಕುಂಡಿಯವರು ತಮ್ಮ ಪರಿಸರವನ್ನು ಕಾವ್ಯದ ಮೂಲಕವಾಗಿ ತಲ್ಲೀನತೆಯಿಂದ ತನ್ಮಯತೆಯಿಂದ ಒಳಗಾಗಿದ್ರು, ಹಾಗೆ ಅವರಿಗೆ ಆಗಲೇ ಇಲ್ಲ. ಆದ್ದರಿಂದ ಬಹಳ ಕುತೂಹಲಕರವಾದಂಥ ಒಂದು ಅಂಶ ಏನಂದರೆ, ಚಿತ್ತಾಲರಿಗೆ ದೂರ ಇದ್ದದ್ದಕ್ಕೂ ಏನೋ ನನಗೆ ಗೊತ್ತಿಲ್ಲ, ಹನೇಹಳ್ಳಿ ಬಂಕಿಕೊಳ್ಳು ಆ ಪ್ರದೇಶದಲ್ಲಿ ಅವರಿಗೆ ವಿಷಾದ ತುಂಬಿರುವಂಥ ಜಗತ್ತು ಕಾಣಿಸ್ತೇ ವಿನಃ ಒಂದು ಆನಂದದ ಜಗತ್ತು ಕಾಣಲೇ ಇಲ್ಲ. ವಿಸ್ಮಯದ ಜಗತ್ತು ಕಾಣಲೇ ಇಲ್ಲ ಅವರಿಗೆ. ಚಿತ್ತಾಲರಿಗೆ ಕಂಡದ್ದು ಅವರಿಗೆ ಬೆಳ್ಳಕ್ಕೆ ಕಾಣಲೇ ಇಲ್ಲ, ಅವರ ಕಥೆಗಳಲ್ಲಿ ಬೆಳ್ಳಕ್ಕೆ ಬರೋದಿಲ್ಲ. ಚಿತ್ತಾಲರ ಕಥೆಗಳಲ್ಲಿ ಹುಣ್ಣಿಮೆಯೇ ಇಲ್ಲ, ಚಂದ್ರೋದಯ ಇಲ್ಲ. ಅಥವಾ ನಾವು ಮಾರು ಮಾರಿಗೆ ಕಾಣುವಂಥ ಒಂದು ಬಕುಳದ ಹೂವಿನ ಪರಿಮಳ ನಿಮಗೆ ಅವರ ಕಥೆಗಳಲ್ಲೇ ಕಾಣೋದಿಲ್ಲ. ಅವರ ಕಥೆಗಳಲ್ಲಿ ನಮಗೆ ತಕ್ಷಣವೇ ಕಾಣೋದೇನಂತಂದರೆ, ನಮ್ಮ ಅನುಭವಕ್ಕೆ ಬರೋದಂತಂದರೆ, ಅವರು ಹೇಳೋದು ಹೇಗೆ ಅಂತಂದರೆ, ಒಂದು ಮಳೆಗಾಲವನ್ನು ವರ್ಣನೆ ರೀತಿ ನೋಡಿ ನೀವು ಹೇಗೆ ಅಂತ. ಮಿಂಚು ಗಾಢವಾದಂಥ ಕತ್ತಲನ್ನು ಚಕ್ಕನೆ ಕಚ್ಚಿತು ಅಂತ. ಆ ಕತ್ತಲನ್ನು ಮಿಂಚು ಕಚ್ಚುವಂಥದ್ದಿದೆಯಲ್ಲ, ಆಕ್ರೋಶ ಇದೆಯಲ್ಲ, ಆಯುಧಿದೆಯಲ್ಲ. ಹಾಗಾಗಿ ಚಿತ್ತಾಲರಿಗೆ ಇಡೀ ಹನೇಹಳ್ಳಿಯ ಒಂದು ಪ್ರಪಂಚ ಒಂದು ವಿಷಾದವಾದಂಥ ಜಗತ್ತು. ಆದರೆ ಯಕ್ಕುಂಡಿಯವರಿಗೆ ತಲ್ಲೀನತೆ ಸಾಧ್ಯವಾಗಿರೋದ್ರಿಂದ ಅಲ್ಲಿ ತೀರಾ ಬಡತನ, ಶೋಷಣೆಗೆ ಒಳಗಾದವರು, ದಿನನಿತ್ಯ ಜೀವನವನ್ನು ಸಾಗಿಸೋಕ್ಕೆ ಸಾಧ್ಯವಾಗದೆ ಒದ್ದಾಡುವಂಥ ಬಡವರು ಅವರ ನೋವು, ಅವರ ಸಂಕಟ, ಅವರ ದುಃಖವನ್ನು ಒಂಟಿಯಾಗಿ ನೋಡಿದ್ದಾರೆ. ಈ ಒಂಟಿತನ ಅನ್ನುವಂಥದ್ದು ದೊಡ್ಡದಾದಂಥ ಧನಾತ್ಮಕವಾದಂಥ ಅಂಶ ಅವರ ಜೀವನದಲ್ಲಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಜೋಸೆಫ್ ಕಾನ್ರಾಡ್ ಒಂದು ಕಡೆಗೆ ಹೇಳ್ತಾನೆ, ಅದನ್ನು ಉಲ್ಲೇಖ ಯಕ್ಕುಂಡಿಯವರು ಸ್ವತಃ ಮಾಡಿದ್ದಾರೆ, ನಮ್ಮ ಕನಸುಗಳಂತೆಯೇ ನಾವು ಒಂಟಿಯಾಗಿ ಬಾಳುತ್ತೇವೆ ಅನ್ನುವ ಮಾತಿದೆಯಲ್ಲ, ನಮ್ಮ ಕನಸಿನಲ್ಲಿ ನಾವು ನಿಜವಾಗಿಯೂ ಒಂಟಿಗಳೇ. ನಮ್ಮ ಕನಸನ್ನು ಯಾರೋ ಜೊತೆಗೆ ನಾವು ಹಂಚಿಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ, ಅದು ಕನಸಿನ ರೂಪದಲ್ಲಿ ಇರುವವರೆಗೆ. ಆ ರೀತಿಯಲ್ಲಿ ಈ ಒಂಟಿತನದಲ್ಲಿ ತಲ್ಲೀನತೆಯಿಂದ ಇರೋ ಸಾಧ್ಯವಾಗೋದ್ರಿಂದ ಯಕ್ಕುಂಡಿಯವರಿಗೆ ಬಂಕಿಕೊಳ್ಳ ಗದ್ದೆಯಲ್ಲಿ ಕಾಣುವಂಥ ಒಂದು ಆತ್ಮ ಒಕ್ಕಲಿಗ ಅಂತ ಕರೀತಾರೆ. ಈ ಭೂಮಿ ಮತ್ತು ಪಾರ ಅಪಾರ ಇವುಗಳ ನಡುವೆ ನಿರಂತರವಾದಂಥ ಸೇತುವೆಯನ್ನು ಇಟ್ಟುಕೊಂಡು ಹಾರುವಂಥ ಬೆಳ್ಳಿಕೆಗಳ ಹಿಂಡು, ಅದು ನೋಡೋದಕ್ಕೆ ಸಾಧ್ಯ ಆಯಿತು. ಒಂಟಿತನದಲ್ಲಿ ತಲ್ಲಿನತೆಯಿಂದ ತನ್ಮಯತೆಯನ್ನು ನೋಡೋದ್ರಿಂದ ಬೆಳ್ಳಿಕೆಗಳಿಗೆ ಕಂಡುಬಹುದು. ಸೂರ್ಯೋದಯ ಚಂದ್ರೋದಯ ಕಾಣ್ತು, ಅಲ್ಲಿರುವಂಥ ಹೊಳೆಗಳು, ತೆಂಗಿನ ಮರಗಳು, ಆ ಮಾಳಗಳು, ಆ ಪೈರು, ಆ ಸಂತೆಗಳು ಇವೆಲ್ಲ ನಿಧಾನವಾಗಿ ಅವರಿಗೆ ಕೇವಲ ಈ ಸೌಂದರ್ಯದ ಒಂದು ಅಗಾಧವಾದಂಥ ಸೃಷ್ಟಿಯ ಒಂದು ಲೀಲೆ ಮಾತ್ರ ಕಾಣೋದಕ್ಕೆ ಮಾತ್ರ ಸಾಧ್ಯ ಆಗಲಿಲ್ಲ ಅವರಿಗೆ. ಅದರ ಜೊತೆ ಜೊತೆಯೇ ಅವರಿಗೆ ಮೀನುಗಾರರು ಉಪ್ಪಿನ ಆಗರದಲ್ಲಿ ಬಿಸಿಲಿಗೆ ಬೆವರ್ತ ಕೆಲಸ ಮಾಡುವಂಥವರು, ದಿನನಿತ್ಯ ತನ್ನ ಜೀವನದ ಸಂತೆಯಲ್ಲಿ ಕೂಲಿಗಳಾಗಿ ಮಾಡ್ತಾ ಇರುವಂಥವರು, ಇಂಥ ಒಂದು ಜಗತ್ತು ಕೂಡ ಅವರನ್ನು ಕಾಡಿದೆ ಅನ್ನುವಂಥದ್ದು. ಅವ್ರ ಬಗ್ಗೆ ಎಂಥ ಅಗಾಧವಾದಂಥ ಕರುಣೆ ಇತ್ತು ಅಂತಂದರೆ, ಹೇಗೆ ಇಡೀ ಒಂದು ಜಗತ್ತನ್ನು ಅಂಥ ಸೋತಂಥ ಬಡತನದಲ್ಲಿ ನಲುಗಿದಂಥ ಜನರ ಬದುಕಿನ ಮೂಲಕವಾಗಿ ಹೇಗೆ ಅಪಾರವಾದಂಥ ಪ್ರೀತಿ ಮತ್ತು ಕರುಣೆಯ ಮೂಲಕವಾಗಿ ಆ ಜಗತ್ತನ್ನು ನೋಡ್ತಾ ಇರೋದು ನನ್ನ ಬಗ್ಗೆ ಒಂದು ಸಾಲು ನೋಡಿ ನಾವು ನೆನಪು ಮಾಡ್ಕೊಳ್ಬೋದು. ಇದು ಯಕ್ಕುಂಡಿಯವರಿಗೆ ಮಾತ್ರ ಬರೆಯೋದಕ್ಕೆ ಸಾಧ್ಯವಾಗುವಂಥ ಸಾಲೋದು. ಎರಡು ಕಣ್ಣು ಕಳೆದುಕೊಂಡು ಲೋಕ ಸಣ್ಣದಾಯಿತು, ಯಾವುದೋ ಒಬ್ಬ ಹುಡುಗಿ ತೀರ್ಕೊಂಡು ಬಿಡ್ತಾಳೆ, ತೀರ್ಕೊಂಡು ಮಾತ್ರಕ್ಕೆ ಇಡೀ ಜಗತ್ತಿಗೆ ನಷ್ಟವಾಯಿತು. ಯಾಕೆ ಅಂತಂದರೆ ಆ ಎರಡು ಕಣ್ಣು ಮುಚ್ಚಿ ಹೋಗಿರುವ ಕಾರಣದಿಂದ ಆ ಎರಡು ಕಣ್ಣುಗಳಲ್ಲಿ ನೋಡಬಹುದಾದಂಥ ಜಗತ್ತು ಇವತ್ತು ಇಲ್ವಲ್ಲ. ಇದು ಎಕ್ಕುಂಡಿ ಕಾಣುವಂಥ ಒಂದು ಅದ್ಭುತವಾದಂಥದ್ದು. ಇದಕ್ಕೆ ಒಂದು ಒಂಟಿತನದಲ್ಲಿ ಅಗಾಧವಾದಂಥ ತೀವ್ರವಾದಂಥ ಒಂದು ತನ್ಮಯತೆಯಿಂದ ಮಾತ್ರ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ತಮ್ಮ ಆನಂದಾಶ್ರಮದ ಶಾಲೆಗೆ ಪ್ರತಿ ವರ್ಷ ವಾರ್ಷಿಕೋತ್ಸವಕ್ಕೆ ನಿರಂತರವಾಗಿ ಅವರು ಪ್ರತಿ ವರ್ಷ ದೊಡ್ಡ ದೊಡ್ಡ ಸಾಹಿತಿಗಳನ್ನು ಕರೆಯುವಂಥ ಒಂದು ಪರಂಪರೆಯನ್ನು ಅನುಚಾನವಾಗಿ ಇಟ್ಕೊಂಡು ಬಂದಿದ್ದರು. ಗೌರೀಶ್ ಕಾಯ್ಕುಣಿ ಜೊತೆಗೆ ಅವರ ಸಹೋದ್ಯೋಗಿಯಾಗಿದ್ದರು. ಬೇಂದ್ರೆಯವರು ಬಂದಿದ್ದರು, ಅಲ್ಲಿ ಮಾಸ್ತಿಯವರು ಬಂದು ಹೋಗಿದ್ದಾರೆ, ಇನ್ನು ಅನೇಕ ಸಾಹಿತಿಗಳು ಅವರು ಬಂದಿದ್ದಾರೆ, ಕರೆದಿದ್ದಾರೆ ಅವಾಗ. ಆದರೆ ತಮಾಷೆ ಏನಂತಂದರೆ ಆ ಊರಿನ ಜನಕ್ಕೆ ಕೇವಲ ಬೇಂದ್ರೆ ಅಥವಾ ಕಾರಂತ ಮಾಸ್ತಿಯವರನ್ನು ಕರೆದು ಪರಿಚಯ ಮಾಡೋದಷ್ಟೇ ಅಲ್ಲದೇನೆ ಪುರಾಣ ಪುರುಷರನ್ನು ಕೂಡ ನೇರವಾಗಿ ಭೇಟಿಯನ್ನು ಅವರ ಕಾವ್ಯದ ಮೂಲಕವಾಗಿ ಮಾಡಿಸಿದ್ದನ್ನು ನಾವು ನೋಡ್ತೇವೆ. ಎಷ್ಟು ತಮಾಷೆ ಅಂತಂದರೆ ಬಹುಶಃ ಬಂಕಿಕೊಳ್ಳಿನ ಎರಡು ರೈತರು ನೇರವಾಗಿ ಕಾಳಿದಾಸನನ್ನು ಭೇಟಿಯಾಗಿ, ಮಳೆ ಇಲ್ಲಪ್ಪ, ನಿನ್ನ ಮೇಘದೂತ ಎಲ್ಲ ನೋಡಿದನ್ನೇ ಹಾಗೆ ನಮಗೆ ಒಂದಷ್ಟು ಮಳೆಯನ್ನು ಮೋಡವನ್ನು ನಮ್ಮ ನಾಡಿಗೆ ಕಳಿಸ್ಕೊಡು ಅಂತ ನೇರವಾಗಿ ಕಾಳಿದಾಸನ ಜೊತೆಗೆ ಆ ಇಬ್ಬರು ರೈತರಿಗೆ ಮಾತಾಡೋಕ್ಕೆ ಸಾಧ್ಯ ಹೇಗೆ? ಕಾಳಿದಾಸ ಯಾವ ಕಾಲದವನು? ಬಂಕಿಕೊಳದಲ್ಲಿ ಸದ್ಯ ಇರುವಂಥ ರೈತರು ಯಾವ ಕಾಲದವರು? ಇದು ಮಾತಾಡೋದಕ್ಕೆ ಹೇಗೆ ಸಾಧ್ಯ ಆಗಿದೆ? ಅಥವಾ ಪಂಪ ಕುದುರೆ ಮೇಲೆ ಬಂದು ಯಾವುದೋ ಒಬ್ಬ ಹೆಣ್ಣುಮಗಳ ಮನೆಯಲ್ಲಿ ಇದ್ದು ಅವಳ ಗುಡಿಸಲಲ್ಲಿ ಇದ್ದು ಅವನ ಬಾಯಾರಿಕೆಗೆ ಬೆಲ್ಲ ನೀರನ್ನು ಕೊಟ್ಟನಲ್ಲ, ಆ ಪಂಪನನ್ನು ತನ್ನ ಕಾಲದ ಕ್ಷಣದಲ್ಲಿ ಎಕ್ಕೊಂಡಿಯಂಥವರಿಗೆ ಸಂಧಿಸೋದು ಆ ಒಬ್ಬ ಮಹಿಳೆಯ ಮೂಲಕವಾಗಿ ಹೇಗೆ ಸಾಧ್ಯ ಅಲ್ವಾ? ಅಥವಾ ಹಾವಾಡಿಗ ಹುಡುಗನಲ್ಲಿ ಕೃಷ್ಣನ ನಾವು ಸಾಕ್ಷಾತ್ಕಾರ ಮಾಡಿಕೊಡೋದು ಎಕ್ಕೊಂಡಿಗೆ ಹೇಗೆ ಸಾಧ್ಯ ಆಗ್ತಾ ಇದೆ? ಅಥವಾ ಮೀನುಪೇಟೆ ಅವರ ಇದರಲ್ಲಿ ಬರುವಂಥದ್ದು, ಆ ಮೀನುಪೇಟೆಯಲ್ಲಿ ಚಿಂದಿಯಾದಂಥ ಬಟ್ಟೆಯನ್ನು ಸುತ್ತಕೊಂಡಂಥ ಒಂದು ಹೆಣ್ಣುಮಗಳ ಮತ್ಸ್ಯಗಂಧಿಯಾಗಿ ಕಾಣ್ತಾಳಲ್ಲ ಹೇಗೆ? ಮತ್ಸ್ಯಗಂಧಿ ಯಾವುದು ಈ ಮೀನುಗಾರಿಕೆಯ ಒಂದು ಚಿಂದಿ ಬಟ್ಟೆಯಲ್ಲಿ ಅಲ್ಲಿ ಹೇಗೆ ಸಾಧ್ಯ? ಅಥವಾ ಗೊಮ್ಮಟೇಶ್ವರ ಒಬ್ಬ ಅಜ್ಜನಿಗೆ ಮೊಮ್ಮಗನ ಬತ್ತಲೆ ಸ್ನಾನವನ್ನು ಮಾಡಬೇಕಾದ್ರೆ ಅವನು ಗೊಮ್ಮಟನಾಗಿ ಕಾಣ್ತಾನಲ್ಲ. ಹೀಗೆ ಒಂದು ಪುರಾಣ ಪ್ರಪಂಚವನ್ನು ಎಕ್ಕುಂಡಿಯವರು ಈ ಕ್ಷಣದ ವರ್ತಮಾನದ ಸದ್ಯದ ಅನುಭವವನ್ನಾಗಿ ನೋಡುವಂಥ ಒಂದು ಬಹಳ ಅದ್ಭುತವಾದಂಥ ಗುಣ ಇದೆಯಲ್ಲ, ಅದು ಬಹುಶಃ ನನಗೆ ಅವರ ತಲ್ಲೀನತೆಯಿಂದ ಬಂದದ್ದು ಅಂತ ಅಂದ. ಅಂದರೆ ಎಕ್ಕುಂಡಿಯವರಿಗೆ ಅವರು ವರ್ತಮಾನದ ಆ ಕ್ಷಣ ಎಲ್ಲ ಕಾಲಗಳನ್ನು ಏಕತ್ರವಾಗಿ ಹಿಡಿಯುವಂಥ ಒಂದು ಅಸಮಾನವಾದಂಥ ಒಂದು ಶಕ್ತಿ ಇತ್ತು ಅಂತ. ಆ ಮೂಲಕವಾಗಿ ಅವರಿಗೆ ಹಾಗೆ ಹಿಡಿಯುವುದರ ಮೂಲಕವಾಗಿ ಚರಿತ್ರೆ ಎಂದೂ ಭಾರ ಆಗಿಲ್ಲ, ಅದೊಂದು ರೀತಿ ಬಿಡುಗಡೆಯಾಯಿತು ಅಂತಲೇ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಒಂದು ರೀತಿಯಲ್ಲಿ ನೋಡಿದರೆ ಈ ಕ್ಷಣದಲ್ಲಿ ಒಬ್ಬನಿಗೆ ಬೇಕಾದದ್ದನ್ನು ಪಡೆಯುವಂಥ ಒಂದು ಕಾಣಿಕೆ ಇದೆಯಲ್ಲ ತನ್ಮಯತೆಯಿಂದ, ಅದೇ ನಿಜವಾದಂಥ ಭಕ್ತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಕ್ಕುಂಡಿಯವರಿಗೆ ಒಂದು ನಂಬಿಕೆ ಮತ್ತು ಒಂದು ಆತಂಕಗಳಿತ್ತು. ನಂಬಿಕೆ ಅಂತ ಹೇಗೆ ಅಂತಂದರೆ ಯಾವುದೇ ಒಬ್ಬ ಮನುಷ್ಯನಿಗೆ, ಕವಿಗೆ ಮಾತ್ರ ಅಲ್ಲ, ಅವರ ನಂಬಿಕೆಯ ಪ್ರಕಾರ ಅವನ ಕಾವ್ಯದಲ್ಲಿ ದ ಸೆನ್ಸ್ ಆಫ್ ಯುಟಿಲಿಟಿ ಬೇಕೇ ಬೇಕು, ಉಪಯುಕ್ತತೆ ಅನ್ನುವಂಥದ್ದು ಬೇಕು. ಈ ಉಪಯುಕ್ತತೆ ಅನ್ನೋದನ್ನು ನಾನು ಒತ್ತಿಯಾಗಿ ಹೇಳ್ತೇನೆ ಅಂತಂದರೆ ಬಹುಶಃ ಮಾರ್ಕ್ಸ್ ಹೇಳುವಂಥ ಈ ಲೌಕಿಕ ಜಗತ್ತಿನ ಭೌತಿಕ ಜಗತ್ತಿನ ಮೂಲಭೂತ ಒಂದು ಸವಲತ್ತುಗಳು ಸಾಮಾನ್ಯ ಜನರಿಗೆ. ಯಾಕೆ ಅಂತಂದರೆ ಎಕ್ಕುಂಡಿಯವರು ಯಾವತ್ತೂ ಪದ್ಯವನ್ನು ಕವನಗಳನ್ನು ಬರೆದದ್ದು ಅಲ್ಲಿ ಕೇಂದ್ರವಾಗಿರುವಂಥದ್ದು ಸಾಮಾನ್ಯ ಮನುಷ್ಯ, ಸೋತಂಥ ಮನುಷ್ಯರು, ನೋವುಂಡಂಥ ಮನುಷ್ಯರು. ಹೀಗೆ ಭೌತಿಕವಾದಂಥ ಜಗತ್ತಿನಲ್ಲಿ ಅನ್ಯಾಯಕ್ಕೆ ಒಳಗಾದಂಥವರ ಒಂದು ಜಗತ್ತನ್ನು ನೋಡುವ ಒಂದು ಕಣ್ಣನ್ನು, ಆ ದಿಕ್ಕನ್ನು ಬಹುಶಃ ತೋರಿಸಿಕೊಟ್ಟದ್ದು ಮಾರ್ಕ್ಸ್ ಇರಬಹುದು. ಅದೊಂದು ಭೌತಿಕವಾದಂಥ ಲೌಕಿಕ ಜಗತ್ತಿನ ಉಪಯುಕ್ತತೆ ಬಗ್ಗೆ ಅವರು ಮಾತಾಡಬೇಕಾದ್ರೆ ಅನಿಸ್ತದೆ ನಮಗೆ, ಅವರೇ ಒಂದು ಕಡೆ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಮಾಧ್ವ ಆ ಸಿದ್ಧಾಂತದಲ್ಲಿ ಈ ಕ್ಷಣ ಈ ಭೌತ ಜಗತ್ತು ಮಾಯೆಯಲ್ಲ, ಅದೊಂದು ನಿಜವಾಗಿಯೂ ನಮಗೆ ಸಲ್ಲುವಂಥ ಕಣತೆರೆದು ನೋಡಿದರೆ ಅದು ಅನುಭವಿಸಬಹುದಾದಂಥ ವಾಸ್ತವ ಅಂತ ಏನನ್ನ ಹೇಳ್ತಾರೆ. ಅದೊಂದು ಸೌಂದರ್ಯ ಇದೆ, ಆ ಸೌಂದರ್ಯವನ್ನು ಅಲ್ಲಿಂದ ಪಡ್ಕೊಂಡಿದ್ದಾರೆ. ಆಧ್ಯಾತ್ಮಿಕವಾದಂಥ ಸೌಂದರ್ಯಶೀಲತೆ ಇದು. ಹಾಗಾಗಿ ಮಾರ್ಕ್ಸ್ನಿಂದ ಒಂದು ರೀತಿಯಾದಂಥ ಯುಟಿಲಿಟಿಯನ್ನು, ಸಾಮಾನ್ಯ ಜನರ ಬದುಕಿನ ಆಗುಹೋಗಿನ ನೋವಿನ ಸಂದರ್ಭದಲ್ಲಿರುವಂಥದ್ದನ್ನು. ಆಮೇಲೆ ಕೇವಲ ಅದು ಒಂದೇ ಆಗಬಾರ್ದು, ಜೊತೆಗೆ ಒಂದು ಸೌಂದರ್ಯಶೀಲತೆ ಎನ್ನುವಂಥದ್ದು ಆಧ್ಯಾತ್ಮಿಕ ರೂಪದಲ್ಲಿ ಮನುಷ್ಯನಿಗೆ ಒದಗಬೇಕು ಅನ್ನೋದನ್ನು ಬಹುಶಃ ಮಾಧ್ವ ಪಂಥದಿಂದ ಹೀಗೆ ಎಲ್ಲೋ ಒಂದು ಕಡೆಗೆ ಎಲ್ಲೂ ಕೂಡ ಅದನ್ನು ಒಂದು ರೀತಿ ವೈರುಧ್ಯ ಮಾಡ್ಕೊಳ್ದೇನೆ, ಒಂದು ರೀತಿಯಲ್ಲಿ ಅದನ್ನು ಒಂದು ಸಮನ್ವಯಕರಣ ಮಾಡದೇನೆ, ಇವೆರಡನ್ನ ಇಟ್ಟುಕೊಂಡು ಎಕ್ಕೊಂಡಿಯವರು ಭಕ್ತಿಯ ಮೂಲಕವಾಗಿ ಅಲ್ಲೊಂದು ಜಗತ್ತನ್ನು ಸೃಷ್ಟಿ ಮಾಡ್ತಾರೆ. ಯಾಕೆ ಹೀಗೆ? ಒಂದು ವೇಳೆ ಕಾವ್ಯದಲ್ಲಿ ಅಥವಾ ಜೀವನದಲ್ಲಿ ಆಧ್ಯಾತ್ಮಿಕವಾದಂಥ ಸೌಂದರ್ಯಶೀಲತೆ ಇಲ್ಲದಿದ್ದರೆ, ಕೇವಲ ಉಪಯುಕ್ತತೆ ಲಾಭ ನಷ್ಟಗಳ ಲೆಕ್ಕಾಚಾರವೇ ಆಗಿಬಿಟ್ರೆ, ಬಹುಶಃ ಯಾವುದೇ ಒಬ್ಬನ ಜೀವನದಲ್ಲಿ, ಸಮಾಜದಲ್ಲಿ ಅಥವಾ ಒಂದು ಕ್ರಾಂತಿಯ ರೂಪದಲ್ಲಿ, ಚಳುವಳಿ ರೂಪದಲ್ಲಿ ಅದು ಹಿಂಸೆಯಲ್ಲೇ ಪರ್ಯವಸಾನವಾಗ್ತದೆ. ಅಂದರೆ ಯಾವುದೇ ರೀತಿಯಾದಂಥ ಚಳುವಳಿಗಳು, ಬದುಕುಗಳು ಅಥವಾ ಸಾಮಾಜಿಕವಾದಂಥ ಒಂದು ಸಂಘಟಿತವಾದಂಥ ಹೋರಾಟಗಳು ಕೇವಲ ಲೌಕಿಕ ಉಪಯುಕ್ತತೆಯನ್ನು ಮಾತ್ರ ಇಟ್ಕೊಂಡ್ರೆ, ದೈವಿಕತೆಯನ್ನು ಆ ಸಂದರ್ಭದಲ್ಲಿ ಮರೆದ್ರೆ, ಧಾರ್ಮಿಕವಾದಂಥ ಆಧ್ಯಾತ್ಮಿಕವಾದಂಥ ಒಂದು ಸ್ಪರ್ಶವನ್ನು, ಆಯಾಮವನ್ನು ಅದು ಬಿಟ್ಕೊಟ್ರೆ, ಖಂಡಿತವಾಗಿಯೂ ಅದು ಅಂತ್ಯದಲ್ಲಿ ಒಂದು ಹಿಂಸೆ ಆಗ್ತದೆ. ಬಹುಶಃ ಅದು ರಷ್ಯಾ ಇರ್ಬೋದು ಅಥವಾ ಫ್ರಾನ್ಸ್ ಇರ್ಬೋದು, ಈ ರೀತಿಯಾದಂಥ ಚಾರಿತ್ರಿಕವಾದಂಥ ಉದಾಹರಣೆ ನೋಡ್ಕೋಬಹುದು. ಇನ್ನು ಕೇವಲ ಸೌಂದರ್ಯಶೀಲತೆಯೇ ನಮ್ಮ ಬದುಕಿನ ಅಥವಾ ಒಂದು ಕಾವ್ಯದ ಕಲೆಯ ಭಾಗವಾದರೆ ಏನಾಗ್ಬಿಡೋ ಸಾಧ್ಯತೆ ಇದೆ? ಅದು ಕೂಡ ಕೈಗೆ ಸಿಗದ ಆತ್ಮವಾಗಿ, ಅಮೂರ್ತವಾಗಿ, ಕಲೆಗಾಗಿ ಕಲೆ ಅನ್ನುವಂಥ ಒಂದು ಲೋಲೋಪತೆಯಾಗಿ ನಿಷ್ಪ್ರಯೋಜನವಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಕ್ಕೊಂಡಿಯವರಿಗೆ ಯಾವ ನಂಬಿಕೆ ಇದೆ ಅಂತಂದರೆ, ಮನುಷ್ಯನ ಜೀವನ ಮತ್ತು ಕಾವ್ಯ ಎಲ್ಲೋ ಒಂದು ಕಡೆಗೆ ಯುಟಿಲಿಟಿ ಬೇಕು ಮತ್ತು ಬ್ಯೂಟಿ ಬೇಕು, ಇವೆರಡನ್ನ ಎಲ್ಲೋ ಒಂದು ಕಡೆ ಹದವಾಗಿ ಇಟ್ಟುಕೊಳ್ಳುವಂಥ ಒಂದು ಒಳನೋಟ ಬೇಕು ಅನ್ನುವಂಥದ್ದನ್ನು ಬಹುಶಃ ಅವರು ಹುಡುಕೋಕೆ ಹೊರಟಿದ್ರು ಅಂತ ನನಗೆ ಒಂದು ಅನುಮಾನ ಇದೆ. ಹಾಗೆ ಬ್ಯೂಟಿ ಮತ್ತು ಯುಟಿಲಿಟಿಯನ್ನು ಹೇಗೆ ಈ ಕವಿಯನ್ನು ಸಮಜಿಸಿದ್ದಾನೆ, ಅತಿರೇಕಕ್ಕೆ ಹೋಗದೇನೆ, ಬಿಕ್ಕಟ್ಟಿಗೆ ಹೋಗದೇನೆ ಅನ್ನುವುದನ್ನು ನಾನು ಬಹುಶಃ ಮುಂದಿನ ಸಮಯದಲ್ಲಿ ಇದನ್ನು ಅರ್ಥ ಮಾಡ್ಕೋಬಹುದು. ಅವರಿಗಿರುವಂಥ ಮತ್ತೊಂದು ಆತಂಕ ಏನಂತಂದರೆ, ನಾವೆಲ್ಲ ಬಾಲ್ಯಕಾಲದಲ್ಲಿ ಮುಗ್ಧವಾದಂಥ ಅವಸ್ಥೆಯಲ್ಲಿ ಈ ಪ್ರಕೃತಿಯ ಸೌಂದರ್ಯವನ್ನು ನಾವು ಅನುಭವಿಸ್ತಾ ಇರ್ತೇವೆ. ಆ ನಿಧಾನವಾಗಿ ನಾವು ವಯಸ್ಕರಾದಾಗ, ದೊಡ್ಡವರಾಗ್ತಾ ಹೋದಾಗೆ ಈ ಪ್ರಕೃತಿಯಲ್ಲಿ ನಾವು ಕಾಣುವಂಥ ತಲ್ಲೀನತೆಯಿಂದ, ತನ್ಮಯತೆಯಿಂದ ಕಾಣುವಂಥ ಒಂದು ಸೌಂದರ್ಯವನ್ನು, ಆನಂದವನ್ನು, ಆ ಆಯಾಮವನ್ನೇ ನಮ್ಮ ಆ ಭಾವನಾತ್ಮಕ ಜಗತ್ತನ್ನೇ ಕಳ್ಕೊಳ್ತೀವಲ್ಲ, ಇದು ದೊಡ್ಡದಾದಂಥ ಒಂದು ಲಾಸ್ ಅನ್ನುವ ರೀತಿಯಲ್ಲಿ ಅವರು ಆ ಆತಂಕವನ್ನು ಹೇಳ್ತಾರೆ. ಅವರು ಹೀಗೆ ಆಗಬಾರದು ಅಂತಂದರೆ, ಪುನಃ ನನಗೆ ಅದಕ್ಕಾಗಿ ಎಷ್ಟೋ ಕಡೆಗೆ ಎಕ್ಕುಂಡಿ ವರ್ಡ್ಸ್ವರ್ತನಿಗೆ ಹತ್ತಿರ ಬರ್ತಾನೆ. ವರ್ಡ್ಸ್ವರ್ತನಿಗೆ ತೀರಾ ಹತ್ತಿರದ ರೀತಿಯಲ್ಲಿ ಅವನ ಕಾವ್ಯ ರಚನೆಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅನೇಕ ಸಾಮ್ಯತೆಗಳು ಇದೆ, ವ್ಯತ್ಯಾಸಗಳು ಇರಬಹುದು ಅನ್ನುವಂಥ. ಹಾಗಾಗಿ ಯಾಕೆಂದರೆ ವರ್ಡ್ಸ್ವರ್ತನು ಕೂಡ ಎಲ್ಲೋ ಒಂದು ಕಡೆಗೆ ಹೇಳ್ತಾನೆ, ನಾವು ಬಾಲ್ಯದಲ್ಲಿ ಮುಗ್ಧವಾಗಿ ಪಡ್ಕೊಂಡಂಥ ಎಲ್ಲ ಸೌಂದರ್ಯಶೀಲತೆಯಾಗಲಿ, ಮುಗ್ಧತನ ಆಗಲಿ, ದೈವಕತೆಯಾಗಲಿ, ನಾವು ನಿಧಾನವಾಗಿ ದೊಡ್ಡವರಾಗ್ತಾ ಕಳ್ಕೊಳ್ತೇವೆ. ಅದನ್ನು ಪುನಃ ಪಡೆಯುವಂಥದ್ದು ಕಾವ್ಯದ ಮೂಲಕವಾಗಿ ಮತ್ತು ಕಲೆಯ ಮೂಲಕವಾಗಿ ಅಂತ ಹೇಳ್ತಾನಲ್ಲ, ಎಲ್ಲೋ ಒಂದು ಕಡೆಗೆ ಆ ರೀತಿಯಾದಂಥ ಧ್ವನಿಯನ್ನು ನಾನು ಎಕ್ಕೊಂಡಿಯವರಲ್ಲೂ ಕೂಡ ಕಾಣ್ತೇನೆ. ಹಾಗಾಗಿ ಅವರಿಗೆ ಇವೆರಡು ವಾಕ್ಯಗಳನ್ನು ಏಕಕಾಲದಲ್ಲಿ ಹೇಳೋಕ್ಕೆ ಸಾಧ್ಯ ಇದೆ. ನೋಡಿ, ಅವ್ರು ಏನು ಹೇಳ್ತಾರೆ ಅಂತಂದರೆ, ಅವರ ಆತಂಕ ಅಂತಂದರೆ, ಗಂಜಿ ಮಡಕೆಗಾಗಿ ನಾವು ಸೌಂದರ್ಯವನ್ನು ಕಡ್ಕೋಬೇಕೇ? ನಾವು ಕೇವಲ ದಿನನಿತ್ಯದ ದಿನಚರಿಯ ಭೌತಿಕವಾದಂಥ ಒಂದು ಆಹಾರದ ಅಥವಾ ನಮ್ಮ ದಿನಚರಿಯ ಒಂದು ಅಸ್ತಿತ್ವದ ಹೋರಾಟಕ್ಕಾಗಿ ನಾವು ಏನೆಲ್ಲ ಮಾಡ್ತೇವೆ, ಈ ಹೋರಾಟದ ಮಧ್ಯದಲ್ಲಿ ನಾವು ಆನಂದವನ್ನು, ಕಲೆಯನ್ನು, ಸಂತೋಷವನ್ನು, ಆಧ್ಯಾತ್ಮಿಕ ಚೆಲುವನ್ನು ಕಳ್ಕೊಂಡ್ಬಿಡ್ತೇವಿಯಾ? ಹಾಗಾಗಿ ಗಂಜಿ ಮಡಿಕೆಗಾಗಿ ನಾವು ಸೌಂದರ್ಯವನ್ನು ಕಳ್ಕೋಬೇಕೆ? ಅಥವಾ ಸೌಂದರ್ಯವನ್ನು ಬೆನ್ನಟ್ಕೊಂಡು ಹೋಗಿ ನಮಗೆ ಅಗತ್ಯವಾದಂಥ ಗಂಜಿ ಮಡಿಕೆಯನ್ನು ಕೂಡ ನಾವು ನಿರಾಕರಿಸೋಕ್ಕೆ ಸಾಧ್ಯ ಇದೆಯಾ? ಈ ರೀತಿಯಾದಂಥ ಒಂದು ದ್ವಂದ್ವಾತ್ಮಕ ಹೇಳಿಯನ್ನು ಎಲ್ಲೋ ದ್ವಂದ್ವವಾಗಿ ಇಟ್ಕೊಳ್ದೇನೆ ಅವರು ಚರ್ಚೆ ಮಾಡೋದು. ಹಾಗೆಯೇ ಹಸಿದವನಿಗೆ ರೊಟ್ಟಿಯೇ ಸೌಂದರ್ಯದ ವಸ್ತು ಅಂತ ಹೇಳಿದರೂ ಕೂಡ ನನಗೆ ಬಹಳ ಮುಖ್ಯವಾದಂಥ ಸಾಲಾಗಿ ಈ ಸಂದರ್ಭದಲ್ಲಿ ಕಾಣಿಸ್ತದೆ. ಹಾಗಾಗಿ ಎಲ್ಲ ರೀತಿಯಾದಂಥ ಅನೇಕ ರೀತಿಯಲ್ಲಿ ಎಕ್ಕುಂಡಿಯವರ ಕಾವ್ಯವನ್ನು ನಾವು ವೈರುಧ್ಯ ಅಂತ ತಿಳ್ಕೊಳ್ಬೋದು, ಸಮನ್ವಯ ಅಂತ ತಿಳ್ಕೊಬೋದು, ಅಥವಾ ತೀರಾ ವಿರುದ್ಧವಾದಂಥ ದಿಕ್ಕಿನಲ್ಲಿ ಹರಿತಾ ಇರುವಂಥ ಮಧ್ವ ಸಿದ್ಧಾಂತವನ್ನು, ಮಾರ್ಕ್ಸ್ ಸಿದ್ಧಾಂತವನ್ನು ಈ ಕವಿ ಹೇಗೆ ಅನುಸಂಧಾನ ಮಾಡಿಕೊಂಡ್ರೋ ಅಥವಾ ಅದನ್ನು ಹೇಗೆ ಕರಗಿಸಿದ್ರು, ಅಥವಾ ಅದೆಲ್ಲವನ್ನು ತನಗೆ ಬೇಕಾದಷ್ಟನ್ನು ಮಾತ್ರ ಈ ಎರಡು ಸಿದ್ಧಾಂತಗಳಿಂದ ಪಡ್ಕೊಂಡು ಹೇಗೆ ಭಕ್ತಿಯಿಂದ ಒಂದು ದೊಡ್ಡದಾದಂಥ ಲಂಘನವನ್ನು ಮಾಡಿಕೊಂಡ್ರು, ಈ ಎಲ್ಲ ಪ್ರಶ್ನೆಗಳು ಬಹುಶಃ ನಮ್ಮನ್ನು ಕಾಡ್ತವೆ. ಹೀಗೆ ಕಾಡೋದರಿಂದನೇ ಮತ್ತೆ ಮತ್ತೆ ಯಕ್ಕೊಂಡಿಯವರ ಕಾವ್ಯವನ್ನು ಓದಕ್ಕೆ ಸಾಧ್ಯ ಇದೆ. ಯಕ್ಕೊಂಡಿ ಒಮ್ಮೆಲೇ ಓದಿದಾಗ ಅರ್ಥವಾಗುವಂಥ ಕವಿಯಲ್ಲ, ಅರ್ಥವಾಗಲೂಬಾರದು. ಹೀಗೆ ನಿರಂತರವಾಗಿ ನಮ್ಮ ಯೋಚನೆಯನ್ನು ಮರುಪರಿಶೀಲನೆಗೆ ವಿನಯದಿಂದ ಒಳಪಡಿಸುವಂಥ ಒಂದು ಕಾವ್ಯ ಮಾರ್ಗ ಅವರ ಒಳಗಿದೆ ಅಂದ್ಕೊಳ್ತಾ, ಅಂಥ ಒಂದು ಪ್ರಯತ್ನಕ್ಕೆ ಈ ಸಂದರ್ಭ ಸಾಕ್ಷಿಯಾಗ್ತದೆ. ಇನ್ನು ಮುಂದೆ ನಡೆಯುವಂಥ ಗೋಷ್ಠಿಗಳ ಬಗ್ಗೆ ನನಗೆ ಕುತೂಹಲ ಇದೆ, ಅದನ್ನು ಕೇಳಬೇಕು ಅನ್ನುವಂಥ ಒಂದು ಆಸಕ್ತಿ ಇದೆ. ಹಾಗಾಗಿ ಮತ್ತೊಮ್ಮೆ ಇಲ್ಲಿಯ ರಾಯಚೂರಿನ ಎಲ್ಲರನ್ನ ನಾನು ಅಕಾಡೆಮಿಕವಾಗಿ ವೈಯಕ್ತಿಕವಾಗಿ ನಾನು ಕೃತಜ್ಞತೆ ಹೇಳ್ತಾ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿಯವರೆಗೆ ಸುರಮೆಕ್ಕುಂಡಿಯವರ ಕಾವ್ಯದ ಅನೇಕ ಮೌಲಿಕ ವಿಚಾರಗಳನ್ನು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ತಿಳಿಸಿರ್ತಕ್ಕಂಥ ಶ್ರೀ ಶ್ರೀಧರ್ ಬಳಿಗಾರ್ಸರವರಿಗೆ ಎರಡೂ ಸಂಘಟನೆ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಈ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನು ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಇಟಗಿ ಭೀಮನಗೌಡ ಅವರು ನೆರವೇರಿಸಿಕೊಡ್ಬೇಕಂತೇಳಿ ಅವರನ್ನು ಕೇಳಿಕೊಳ್ತಾ ಇದ್ದೀನಿ.
ಸಾಹಿತ್ಯ ಅಕಾಡೆಮಿ ಮತ್ತು ಲೋಹಿಯ ಪ್ರತಿಷ್ಠಾನದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಂಥ ಎಕ್ಕುಂಡಿ ಕಾವ್ಯಾವಲೋಕನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಮಾತುಗಳನ್ನಾಡಿರತಕ್ಕಂಥ ಸಮಿತಿಯ ಸದಸ್ಯರಾದಂಥ ಶ್ರೀತ